ಮನಸ್ಸು ನನಗಿದೆ, ಆದ್ರೆ ನಿನಗೆ ಬೇಜಾರಾಗತ್ತೆ ಅಂತ ಅಲ್ಲಿಗೆ ಹೋಗೋದಿಲ್ಲ. ನಿನ್ನ ಕಡೆ ಬರೋ ಮನಸ್ಸಿದೆ, ಕೃಷ್ಣನಿಗೆ ಬೇಜಾರಾಗತ್ತೆ ಅಂತ ನಿನ್ನ ಕಡೆ ಬರೋದಿಲ್ಲ. ಸೊ ಎರಡನ್ನೂ ಬಿಟ್ಬಿಟ್ಟು ಒಬ್ಬೊಬ್ಬರು ಬೇಜಾರಾಗತ್ತೆ ಅಂತೆ, ಅದು ಸರಿಯಾದದ್ದು. ಕೃಷ್ಣಪ್ರೇಡಿಯ ಕೃಷ್ಣಪ್ರೀತ್ಯರ್ಥಂ ಅಂತ ಹೇಳಿಬಿಟ್ರು ದುರ್ಯೋಧನ ಕಡೆ ಹೋಗಿ ಒಳ್ಳೇದೇನೆ, ದುರ್ಯೋಧನ ಪ್ರೀತ್ಯರ್ಥಂ ಪಾಂಡವರ ಕಡೆ ಹೋಗೋದಿಲ್ಲ ಅಂದ್ರೆ ಭಾರಿ ಡೇಂಜರ್ ಅದು. ಅಂತ ನಿಜವಾಗಲೂ ಅಲ್ಲಿ ತಪ್ಪು ಮಾಡ್ತಾರೆ ಅವರು. ಆದರೆ ದುರ್ಯೋಧನ, ಒಂದು ಕೆಲಸ ಮಾಡ್ತೇನೆ, ನಾನು ಸುಮ್ಮನೆ ಇದ್ರೆ ಎಲ್ಲರೂ ಕಡೆ ಹೋಗಬೇಕಾಗತ್ತೆ, ನಿನ್ನ ಕಡೆ ಬರೋ ಸಾಧ್ಯತೆ ಇಲ್ಲ, ಪಾಂಡವರು ಯಾಕೆ ಬರಲಿಲ್ಲ ಅಂತ ಹೇಳೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕೊಂದು ಕೆಲಸ ಮಾಡ್ತೇನೆ, ನಾನು ತೀರ್ಥಯಾತ್ರೆಗೆ ಅಂತ ಹೊರಟುಬಿಡ್ತೇನೆ ಅಂತ. ಅಂಟೋರು ಈಗ ನಾಟ್ ಅವೈಲೇಬಲ್, ಒಂದು ಯುದ್ಧ ಹೋಗಿಯವರಿಗೆ ಸಿಗೋದಿಲ್ಲ. ಇದು ಅವಾರ್ಡ್ ಮಾಡೋಕ್ಕೊಂದು ಒಳ್ಳೆ ಇದಿರುತ್ತೆ, ಲೀವ್ ಹೋಗೋರು ಇರ್ತಾರೆ, ಕೆಲವರು ಇರ್ತಾರ, ಕಂಪಲ್ಸರಿ ಲೀವ್ ಹೋಗೋದು ಬೇರೆ, ಟೂರ್ ಅಂತೂ ನಾಪತ್ತೆ ಆಗೋದು ಬೇರೆ. ಬಲರಾಮದೇವರು ತಂತ್ರ ಮಾಡ್ತಾರೆ, ನಾನು ತೀರ್ಥಯಾತ್ರೆಗೆ ಅಂತ ಹೊರಟು ಬಿಡುತ್ತೇನೆ, ನಿಮ್ಮ ಯುದ್ಧ ಮುಗಿಯೋರಿಗೂ ವಾಪಸ್ ಬರೋದಿಲ್ಲ ಅಂತ ಹೇಳಿ ಹೇಳಿದರಂತೆ ದುರ್ಯೋಧನೆಗೆ. ಅದೊಂದು ಸಮಾಧಾನ. ಅಂತೂ ಪಾಂಡವರ ಕಡೆಗಂತೂ ಹೋಗಲಿಲ್ಲ, ಕೃಷ್ಣ ಹೋಗಿದ್ದಾರೆ ಮರ್ತು ಬಿಟ್ಟ ಇವನೀಗ. ಕೃಷ್ಣ ಹೋದ್ಮೇಲೆ ಯಾರು ಹೋಗದೆ ಹೋದ್ರೆ ಯೋಚನೆ ಇಲ್ಲ, ಅದವನಿಗೆ ತಿಳುವಳಿಕೆ ಇದ್ರೆ ಯುದ್ಧನೇ ಆಗ್ತಿದ್ದಿಲ್ಲ. ಕೃಷ್ಣನ ಎಷ್ಟು ಮಹತ್ವ ಗೊತ್ತಿದ್ದಿದ್ರೆ ಏನು ಯೋಚನೆ ಆಗ್ತಿರಲಿಲ್ಲ, ಅಲ್ಲೇ ತಪ್ಪಿದ ಅವನು. ಅಂತೂ ಬಲರಾಮದೇವರು ಆ ಕಡೆ ಹೋಗಲಿಲ್ಲ, ನನ್ನ ಕಡೆ ಬರದೆ ಹೋದ್ರೂ ಪರವಾಗಿಲ್ಲ, 10 ಲಕ್ಷ ಸೈನ್ಯ ಅಂತೂ ನನ್ನ ಕಡೆಗೆ ಬಂತು, ಇನ್ನೇ ನಾನು ಗೆದ್ದೆ ಅಂತ ತಿಳ್ಕೊಂಡೆ. ಬಹಳಷ್ಟು ದುರಹಂಕಾರದಿಂದ ದುರ್ಯೋಧನ ಹೊರಟೋಗ್ತಾನೆ. ತಪ್ಪು ಮಾಡದೆ ಅಂತ ಅರ್ಥನೂ ಆಗಲಿಲ್ಲ ಅಂಬುದು ಅವನ ದುರಂತ. ಈ ಕಡೆಗೆ ನಿಧಾನವಾಗಿ ಸೈನ್ಯದ ಜಮಾವಣೆ ಪ್ರಾರಂಭವಾಯಿತು. ಅಲ್ಲಿ ಕೃತವರ್ಮ ಒಬ್ಬ ಇದ್ದಾನೆ ಯಾದವರ ಕಡೆಯವರು, ಶಿವರಾನುಜ ಸುತಾಸುತಃ ಅಂತ ಅವನು ಕರೆದಿದ್ದಾರೆ. ಶಿವರಾನುಜ ಸುತಾಸುತಃ, ಕೃಷ್ಣ ವಸುದೇವನ ಮಗ, ವಸುದೇವ ಶೂರರಾಜನ ಮಗ, ಶೂರರಾಜನ ಒಬ್ಬ ತಮ್ಮ, ಅವನಿಗೆ ಒಬ್ಬ ಮಗಳು, ಅವಳ ಮಗ ಕೃತವರ್ಮ ಅಂತ ಹೆಸರು. ಅವನತ್ರ ಹೋಗ್ತಾನೆ ದುರ್ಯೋಧನ, ನನ್ನ ಕಡೆ ಬಾ ಅಂತ ಕರೆದಾಗ ಬರ್ತೇನೆ ಅಂತ ಹೊರಟುಬಿಟ್ನಂತ. ಕೃತವರ್ಮ ಕೌರವ ಭಾರಿ ಒಳ್ಳೆಯವನು ಪಾಪ ಅಂತ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಸಾತ್ಯಕಿ, ಶುಕ್ಲಪಕ್ಷದ ಅಭಿಮಾನಿ ದೇವತೆ ಕೃತವರ್ಮ, ಅವನು ದುರ್ಯೋಧನ ಕಡೆ ಸೇರಿಕೊಳ್ಳುತ್ತಾನೆ. ಇದೊಂದು ಬಹಳ ಆಸೆ. ಒಬ್ಬ ಯಾದವರ ಕಡೆ ಒಬ್ಬ ಮಹಾವೀರ, ಕೃಷ್ಣನಿಗೆ ಅತ್ಯಂತ ಪ್ರಿಯನಾದ ಒಬ್ಬ ವ್ಯಕ್ತಿ ದುರ್ಯೋಧನನ ಕಡೆ ಸೇರಿದ್ದು ಅಂದ್ರೆ ದೊಡ್ಡ ಆಶ್ಚರ್ಯ. ದುರ್ಯೋಧನನ ತಂತ್ರ ಅವೆಲ್ಲ ಸೇರಿ ಆ ಕಡೆ ಹೊರಟೋಗಿಬಿಟ್ಟಂತೆ. ಈ ಕಡೆಗೆ ಕೃಷ್ಣ ಪಾಂಡವರ ಕಡೆಗೆ ಬಂದ, ಭಾರಿ ಸಂಭ್ರಮ ಪಟ್ಟರು. ಯುದ್ಧದ ಸಿದ್ಧತೆ ಎಲ್ಲ ನಡೀತಾ ಇದೆ. ಪಾಂಡವರು ಯಾರನ್ನೂ ಕೂಡ ನಮ್ಮ ಜೊತೆ ಸಹಾಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಕೃಷ್ಣ ಬಂದಾಯ್ತು, ಇನ್ಯಾರಿದ್ರೆ ಏನು ಉಪಯೋಗ? ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ದೇವರೊಬ್ಬನಿದ್ದಾನೆ ಅಂದ ಮೇಲೆ ನಮಗೇನು ಯೋಚನೆ ಇಲ್ಲ. ಅವನು ಕೈಬಿಟ್ಟ ಅಂದ್ರೆ ಯಾರು ಹಿಡಿದ್ರೆ ಏನು ಉಪಯೋಗ ಇಲ್ಲ. ಯಾರನ್ನ ಕೇಳಕ್ ಹೋಗಲಿಲ್ಲ, ಅವರಾಗಿ ಬಂದರು ಪಾಂಡವರ ಕಡೆ. ಅನೇಕ ಜನಗಳು ಬಂದರು. ಆ ರೀತಿ ಬಂದವರಲ್ಲಿ ಒಬ್ಬ ಧೃಷ್ಟಕೇತು ಅಂತ ಒಬ್ಬ, ಅವನು ಶಿಶುಪಾಲನ ಮಗ. ಇದು ಭಾರಿ ಆಶ್ಚರ್ಯ. ಶಿಶುಪಾಲ ಬದ್ಧ ಕೃಷ್ಣ ದ್ವೇಷಿ, ಅವನ ಮಗ ಧೃಷ್ಟಕೇತು, ಅವನು ಪಾಂಡವರ ಕಡೆಗೆ ಬಂದುಬಿಡುತ್ತಾರೆ. ಜೊತೆಗೆ ಇನ್ನೊಂದು ಆಶ್ಚರ್ಯ ಅಂದ್ರೆ, ಶಿಶುಪಾಲ ಹಿಂದೆ ರಾಜ ಸಭಾಪುರದಲ್ಲಿ ನೋಡಿದ್ದೇವೆ, ಶಿಶುಪಾಲನ ಮಗ ದುಷ್ಟಕೇತು, ಶಿಶುಪಾಲನಿಗೆ ಅಳಿಯ ಧರ್ಮರಾಜ ಅಂದು, ದುಷ್ಟಕೇತುವಿನ ತಂಗಿ ಧರ್ಮರಾಜನ ಹೆಂಡತಿ ದೇವಕಿ ಅಂತ ಅವರ ಹೆಸರು. ವಸುದೇವ ದೇವಕಿಯರು ಬೇರೆ, ಈ ದೇವಕಿ ಬೇರೆ. ಈ ದೇವಕಿ ಶ್ಯಾಮಲಾ ಅವತಾರ, ಧರ್ಮರಾಜ ಯಮಧರ್ಮನ ಅವತಾರ. ಅವರಿಬ್ಬರಿಗೂ ಮದುವೆ ಆಯಿತು ಅಂದ್ರೆ ಭಾವಮೈದನ, ಅವನು ಈ ಕಡೆ ಸೇರ್ಕೋತಾ ಇದ್ದಾನೆ. ದುಷ್ಟಕೇತು ಹೂ ಚೇಕಿತಾನ, ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಬರುತ್ತೆ. ಅವರಲ್ಲಿ ಈ ಕಡೆ ಬಂದವರು ಅವರು. ಇನ್ನೊಬ್ಬ ಸಹದೇವ ಅಂತ ಒಬ್ಬ ಬರ್ತಾನೆ, ಪಾಂಡವ ಕಡೆ ಒಬ್ಬ ಸಹದೇವ ಇದ್ದಾನೆ, ಇನ್ನೊಬ್ಬ ಸಹದೇವ ಇದ್ದಾನೆ. ಅವನು ಜರಾಸಂಧನ ಮಗ. ಅವನು ಜರಾಸಂಧ ಭೀಮನಿಂದ ಹತನಾದ ಕಥೆ ನಾವು ಕೇಳಿದ್ದೇವೆ. ಆ ಜರಾಸಂಧ ಭಾರಿ ದುಷ್ಟ, ಅವನ ಮಗ ಸಹದೇವ ಭಾರಿ ಒಳ್ಳೆಯವನು. ಅದೇನು ಆಶ್ಚರ್ಯ, ಹಿರಣ್ಯಕಶಿಪು ಪ್ರಹ್ಲಾದ ಇದ್ದ ಹಾಗೆ. ಹಿರಣ್ಯಕಶಿಪು ದುಷ್ಟ, ಪ್ರಹ್ಲಾದ ಭಾರಿ ಒಳ್ಳೆಯವನು. ಹೇಗೋ ಇವನು ಸಹದೇವ, ಅವನು ವಿರುದ್ಧ ದೇವರಿಗೆ. ಆ ಜರಾಸಂಧನ ಮಗ ಅವನೇನ್ ಮಾಡಿದ್ದ, ಅವನು ತನ್ನ ತಂಗಿನಿವರಿಗೆ ಕೊಟ್ಟಿದ್ದ, ಈ ಸಹದೇವನಿಗೆ ಕೊಟ್ಟಿದ್ದ. ಇದು ವಿಶೇಷ. ಈ ಸಹದೇವ ಪಾಂಡವರ ಕಡೆ ಸಹದೇವನ ಹೆಂಡತಿ, ಈ ಜರಾಸಂಧನ ಮಗ ಸಹದೇವನಿಗೆ ತಂಗಿ, ಅಂದ್ರೆ ಜರಾಸಂಧನ ಮಗಳು. ಅಂತೂ ಇಬ್ಬರು ದುಷ್ಟರು ಕೂಡ ಇವರು ಮಾವಂತರಾಗಿದ್ದರೆ ಭಾರಿ ಆಶ್ಚರ್ಯ. ಶಿಶುಪಾಲ ಒಬ್ಬ ಮಾವ, ಧರ್ಮರಾಜನಿಗೆ ಮಾವ, ಇನ್ನೊಬ್ಬ ಜರಾಸಂಧನು ಮಾವ, ಈ ಕಡೆಗೆ ಸಹದೇವನಿಗೆ ಮಾವ ಆತ. ಆದ್ರೆ ಸಹದೇವ ಜರಾಸಂಧ ಮದುವೆ ಮಾಡಿಕೊಟ್ಟಿದ್ದಲ್ಲ, ಅಷ್ಟಾರು ಪುಣ್ಯ ಬರ್ತಿತ್ತು ಅವನಿಗೆ. ಅವನು ಸತ್ತ ಮೇಲೆ ಮದುವೆ ಆಗಿದ್ದಾದ್ದರಿಂದ ಅವನಿಗೇನದು ಗೊತ್ತಿಲ್ಲ, ಅವನಿಗೆ ಮನಸ್ಸು ಇರುತ್ತನೋ ಇರಲಿಲ್ಲ. ಒಳ್ಳೆ ಪತ್ರತಾಪಾಖ್ಯ ರುದ್ರಂ ಅಂತ ಕರೆದಿದ್ದಾನೆ, ಏಕಾದಶ ರುದ್ರರೊಳಗೆ ಆ ಸಹದೇವ ಪತ್ರತಾಪ ಅಂತಕ್ಕಂಥ ಒಬ್ಬ ರುದ್ರನ ಅವತಾರವೇ ಸಹದೇವ, ತುಂಬಾ ಯೋಗ್ಯ. ಸೋಮದತ್ತ ಅಂತ ಇನ್ನೊಂದು ರೂಪ ಅವನಿಗೆ, ಸೋಮದತ್ತ ಅಂತ ಹೇಳಿದ್ದವನು. ಇಬ್ಬರು ಕೂಡ ಹೀಗೆ ಬಂದರು. ಇದಾದ ಮೇಲೆ ಇನ್ನೊಂದು ಗುಂಪು ಹಾಗೆಯೇ ಬರ್ತಾ ಇದೆ. ಒಬ್ಬೊಬ್ಬರು ಯೋಗ್ಯರೆಲ್ಲ ಪಾಂಡವರು ನಡೆಸಿ, ದ್ರುಪದ ರಾಜ ಅಂತ ಹೇಳಿ ಕೇಳಿ ಮಾವ, ಆತ ಈ ಕಡೆ ಸೇರ್ಕೋತಾನೆ. ವಿರಾಟರಾಜ ಅಜ್ಞಾತವಾಸ ಕಾಲಕ್ಕೆ ಎಷ್ಟು ಉಪಕಾರ ಆಯಿತು ಪಾಂಡವರಿಂದ. ಕೀಚಕರಂತ ಮಹಾಪಾಪಿನ ಕೊಂದಾಕಿದ್ದಕ್ಕೋಸ್ಕರ ತಾನು ತನ್ನ ಮಕ್ಕಳು ಎಲ್ಲರ ಸಮೇತ ಈ ಕಡೆ ಸೇರ್ಕೊಡುತ್ತಾನೆ. ಹೀಗೆ ಒಬ್ಬೊಬ್ಬರು ಒಂದು ಅಕ್ಷೋಹಿಣಿ ಸಮೇತ ಸೇರಿಕೊಂಡ್ರಂತೆ. ಪಾಂಡವರ ಸೇನೆಯ ಸಂಖ್ಯೆ ಒಟ್ಟು 7 ಅಕ್ಷೋಹಿಣಿ ಎಷ್ಟಾಯಿತು. ದುರ್ಯೋಧನ ಕಡೆಗೆ ಒಂದು ದೊಡ್ಡ ಗುಂಪು ಆ ಕಡೆ ಹೋಗ್ತಾ ಇದೆ. ಆ ಕಡೆ ಹೋದವರಲ್ಲಿ ಎಂತ ಮಹಾನುಭಾವರು ಶಕುನಿ ಎಂತೆಂತವರಿದ್ದಾರೆ ಲೆಕ್ಕ ಹಾಕಿ. ಈ ಕಡೆ ಕೃಷ್ಣ ಆ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಬಿಡುತ್ತೆ. ಟೀಮ್ ಅನೌನ್ಸ್ ಮಾಡಿದ್ರೆ ಅರ್ಥ ಗೊತ್ತಾ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ. ವರಿಷ್ಠ ಟೀಮ್ ಅವರು ಶಕುನಿ. ಆ ಕಡೆಗೆ ಪಾಪ ಭೀಷ್ಮ ದ್ರೋಣರೆಲ್ಲ ನಿರ್ವಾಹ ಇಲ್ಲದೆ ಬಂದವರು, ಗೆಲ್ಲಬೇಕು ಅಂತ ಬಂದವರಲ್ಲ ಅವರು, ಹಂಗಿಗೋಸ್ಕರ ಬಂದವರು. ಭೀಷ್ಮರು, ದ್ರೋಣರು, ಕರ್ಣ, ಆಮೇಲೆ ದ್ರೋಣಾಚಾರ್ಯ ಮಗ ಅಶ್ವತ್ಥಾಮರು, ದ್ರೋಣರ ಭಾವಮೈದನ ಕೃಪಾಚಾರ್ಯರು, ಅವರೆಲ್ಲ ತನ್ನ ಕಡೆ ಸೇರಿಸ್ಕೊತಾನೆ. ಆಮೇಲೆ ಮಹಾರಾಕ್ಷಸರಿರ್ತಾರೆ. ಅಲಂಬುಷ ಅಂತ ಒಬ್ಬ ರಾಕ್ಷಸ, ಅಲಂಬುಸ ಅಂತ ಹೆಸರು ಅವನಿಗೆ, ಇನ್ನು ಅಲಾಯುಧ ಅಂತ ಒಬ್ಬ, ಅಲಂಬಲ ಅಂತ ಒಬ್ಬ. ರಾಕ್ಷಸರೆಲ್ಲ ತಮ್ಮ ಅಕ್ಷೋಹಿಣಿ ಸೇನೆಗಟ್ಟೆ ಆ ಕಡೆ ಸೇರ್ಕೋತಾರೆ. ಅಲಂಬುಸ ಬುಷ್ ಅಂತಾರೆ ನೋಡಿ, ಅಲಂಬುಷ್ ಆಗುತ್ತೆ. ಇವತ್ತು ಲೇಟೆಸ್ಟ್ ನೇಮ್ಗಳವೆಲ್ಲ ಕೂಡ ಬುಷ್ ಅಲಂಬುಷ್ ಹಾಕಿದ್ರೆ ಒಂದೇ ಆಗುತ್ತೆ ಅಷ್ಟೇ. ಅಂತೂ ಆ ಹೆಸರು ಅನ್ಯೂಜಲ್ ಕಂಡ್ರೆ ಇವತ್ತು ನಡೀತಾರ ಹೆಸರುಗಳೇ ಅಂತ ಹೆಸರುಗಳು. ಆ ರಾಕ್ಷಸನ ಹೆಸರು ಅದು ಬಾರಿ 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 ಇದ್ದು ಮತ್ತೆ ಅಂತ ರಾಕ್ಷಸರು ಎಲ್ಲ ಸೇರ್ಕೊಂಡಿದ್ದಾರೆ. ಪಾಂಡವ ಕಡೆ ರಾಕ್ಷಸರಿದ್ದಾರೆ. ಘಟೋತ್ಕಚ ಇದ್ದಾನಲ್ಲ, ಒಂದು ಅಕ್ಷೋಹಿಣಿ ಸೇನೆ ಸಮೇತ ಬಂದಂತೆ. ಹೆಸರಿಗೆ ರಾಕ್ಷಸ, ಪ್ರಹ್ಲಾದ ಇದ್ದಾಗೆ. ಹಿರಣ್ಯಕಶಿಪುವಿನ ಮಗನಾದರೂ ಭಾರಿ ಯೋಗ್ಯ, ದೇವ ಸ್ವಭಾವ ಹೇಗೋ ಇವರು ತುಂಬಾ ಸಾತ್ವಿಕ ನಿವೃತ್ತಿ ಅವತಾರ ಅದ್ದ ಘಟೋತ್ಕಚ, ಭೀಮಸೇನನ ಮಗ. ಆತ ಅಕ್ಷೋಹಿಣಿ ಸೇನೆಯ ರಾಕ್ಷಸ ಎಲ್ಲರೂ ಯೋಗ್ಯರೇ. ಅವರೆಲ್ಲ ಕೂಡ ರಾಕ್ಷಸರಾಗಿ ಹುಟ್ಟಿದ್ರೂ ಕೂಡ ಅವರೆಲ್ಲ ಕೃಷ್ಣ ಭಕ್ತರು. ಅವರೆಲ್ಲ ಈ ಕಡೆ ಸೇರಿಕೊಂಡ್ರು. ಹೀಗಿದ್ದಾಗಲೇ ಒಂದ್ಸರ್ತಿ ಏನಾಗಿದೆ, ದುರ್ಯೋಧನ ಇನ್ನೊಂದು ಟೂರ್ ಹೊರಡಿನಂತೆ ಕಲೆಕ್ಟ್ ಮಾಡಿ. ಪಾಂಡವರಾದಿತ್ಯ ಕೃಷ್ಣನ ಹತ್ರ ಬಿಟ್ಟು ಯಾರತ್ರ ಹೋಗಲಿಲ್ಲ, ಅವರು ದೇವರ ಹತ್ರ ಹೋಗ್ಲೇಬೇಕು ಹೋದ್ರು. ದುರ್ಯೋಧನ ಸ್ವತಃ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗ್ತಾನೆ. ನರಕಾಸುರನ ಮಗ ಭಗದತ್ತ ರಾಜ್ಯ ಆಡ್ತಾ ಇರ್ತಾನೆ, ಅವನನ್ನು ನನ್ನ ಕಡೆ ಬಾ ಅಂತ ಕರೀತಾನೆ. ಅವನು ರೆಡಿಯಾಗಿದ್ದಂತೆ, ಯಾರು ಕರೆದ್ರೆ ಅವರ ಹತ್ರ ಹೋಗ್ತೇನೆ ಅಂತ ಕೂತಿದ್ದಂತೆ. ಪಾಪ ಇವನು ಫಸ್ಟ್ ಹೋಗಿ ಕರೆದ ಆ ಕಡೆ ಸೇರ್ಕೊಂಡ್ಬಿಟ್ಟ. ಅಂದ್ರೆ ಅದು ಪ್ರಿನ್ಸಿಪಲ್ ಏನಿಲ್ಲ ಆತನಿಗೆ, ಯಾರು ಕರೆದ್ರೆ ಹೋಗ್ತೇನೆ ಅಷ್ಟೇನೆ. ಕರೆದ ಬಂದು ಸೇರ್ಕೊಂಡ್ಬಿಟ್ಟ. ಅವನು ಮಹಾಪರಾಕ್ರಮಿ, ಅವನು ಅಕ್ಷೋಹಿಣಿ ಸೇನೆ ಸಮೇತ ಅವನು ಬಂದಂತೆ ಭಗದತ್ತ. ಆ ಮಹಾಪರಾಕ್ರಮ ಶಿವನ ಆವೇಶ ಇತ್ತು ಅವನೊಳಗೆ, ಕುಬೇರನ ವಿಷಯ ಅವತಾರ ಬೇರೆ. ಜೊತೆಗೆ ಅಂತ ವ್ಯಕ್ತಿ ಅಕ್ಷೋಹಿಣಿ ಸೇನೆ ಸಮೇತ ಅವನು ರಾಕ್ಷಸ. ಈ ಮಧ್ಯೆ ಅವನು ರಾಕ್ಷಸನೇ, ನರಕಾಸುರನ ಮಗ. ಅದ ಸ್ವರೂಪದ ತುಂಬಾ ದೊಡ್ಡ ದೇವತೆ, ಅವನು ಸ್ವರೂಪದಲ್ಲಿ ದೊಡ್ಡ ದೇವತೆ, ಹುಟ್ಟಿದ್ದು ರಾಕ್ಷಸನಾಗಿ ಆ ಕಡೆಗೆ ಸೇರಿಕೊಂಡ. ಎಲ್ಲ ನಡೀತಾ ಇದೆ. ಶಲ್ಯರಾಜನು ಹೊರಟಿದ್ದಾನೆ. ಪಾಪ ಶಲ್ಯರಾಜನ ಯಾರು ಕರೆದಿಲ್ಲ. ಆದ್ರೆ ಸಹಜವಾಗಿ ಆತ ಮಾದ್ರಿಯ ಸಹೋದರ. ಸೊ ಮಾದ್ರಿಯರು ನಕುಲ ಸಹದೇವರು, ಅವರಿಗೆ ಸೋದರ ಮಾವ, ಪಾಂಡವರಿಗೆ ಸೋದರ ಮಾವನಾದ, ಅವರಿಗೆ ಸಹಾಯ ಮಾಡಬೇಕು ಅಂತ ಅಕ್ಷೋಹಿಣಿ ಸೇನೆ ಸಮೇತ ಹೊರಟ. ದುರ್ಯೋಧನನಿಗೆ ಇದೆಲ್ಲ ವಾಚಿ ಯಾರೇ ಇಲ್ಲ, ಎಲ್ಲ ಕಾಯ್ತಾ ಇದ್ದಾನವನು. ಎಲ್ಲ ಕಣ್ಣವನಿಗೆ ದೇವರು ಬಿಟ್ಟು ಎಲ್ಲ ನೋಡ್ತಿದ್ದೆ. ಅದು ಭಾರಿ ವಿಶೇಷ. ಅವರಿಗೆ ದೇವ್ರ ಪೂಜೆ ಬಿಟ್ಟು ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ, ಎಲ್ಲ ಮಾಡ್ತಿದ್ದೆ, ಎಲ್ಲ ಕಣ್ಣಿಟ್ಟ. ಶಲ್ಯರಾಜ ಹೋಗ್ತಿದ್ದಾನೆ, ಅವನು ನನ್ನ ಕಡೆ ಎಳ್ಕೋಬೇಕು ಅಂತ ಪ್ಲಾನ್ ಮಾಡಿದೆ. ಹೇಗೆ ಎಳ್ಕೋಬೇಕು? ಭಾರಿ ಉಪಾಯ ಮಾಡದ. ಸುಸಭಾಹ ಕಾರಾಯಾಮಾಸ ತತ್ರ ತತ್ರ ಹಿ, ದಾರಿದ್ದು ಕೂಡ ಈ ತಂಗುದಾಣಗಳ ರೆಸ್ಟ್ ಹೌಸ್ಗಳು ಶುರು ಮಾಡಿಬಿಡ್ತಾರೆ. ಉದ್ದಕ್ಕೆ ಎಲ್ಲೆಲ್ಲಿ ಲಾಂಗ್ ಡಿಸ್ಟೆನ್ಸ್ ಅದು ಹೋಗಬೇಕಾದ್ರೆ ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು. ಸುಸಭಾಹ ಕಾರಾಯಾಮಾಸ, ಒಳ್ಳೊಳ್ಳೆ ಇಳ್ಕೊಳ್ಳದ ವ್ಯವಸ್ಥೆಗಳು. ಅಲ್ಲಿ ಏನಿತ್ತಂತ ಗೊತ್ತಾ? ಪ್ರತಿಯೊಂದು ಹೈಟೆಕ್ ಅಂತಾರಲ್ಲ ಆ ಟೈಪ್ ಮಾಡಿದ್ದಾನು. ಪ್ರತಿಯೊಂದು ಅತ್ಯಾಧುನಿಕವಾದ ಸಲಕರಣೆಗಳು. ಅವನು ಅಕ್ಷೋಹಿಣಿ ಸೇನೆ ಸಮೇತ ಬರ್ತಿದ್ದಾನೆ ಶಲ್ಯ, ಅಷ್ಟನ್ನೇ ಎಳ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಅಷ್ಟು ಜನಕ್ಕೆ ಇಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು, ಅನ್ನ ನೀರು ಎಲ್ಲ ವ್ಯವಸ್ಥೆ ಆಗಬೇಕು. ಒಳ್ಳೆ ವ್ಯವಸ್ಥೆ ಮಾಡ್ತಿದ್ದಂತೆ. ಹೇಗೆ ಮಾಡಿದ್ದ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅವಕ್ಕೆಲ್ಲ ಕೂಡ ಅಟ್ಯಾಚ್ಡ್ ಸ್ವಿಮ್ಮಿಂಗ್ ಪೂಲ್ ಇದ್ವಂತೆ. ಸ್ವಿಮ್ಮಿಂಗ್ ಪೂಲ್ ಅಟ್ಯಾಚ್ ಮಾಡಿದ್ರಂತ ಅವಕ್ಕೆಲ್ಲ. ಅರ್ಥ ಆಗುತ್ತೆ. 5-star ಹೋಟೆಲ್ಸ್ ಏರ್ಪಾಟು ಮಾಡಿದ್ದವನು ದುರ್ಯೋಧನ. ಅಂತಿಂಥ ಏರ್ಪಾಟು ಮಾಡಿರಲಿಲ್ಲ. ಈ ಹೋಟೆಲ್ ಕಾನ್ಸೆಪ್ಟ್ ತಂದಿದ್ದೇ ದುರ್ಯೋಧನ. ಫಸ್ಟ್ ಟೈಮ್ ತಂದಿದ್ದವನೇನು. ಕಲಿಯುಗ ಅಂದ್ರೆ ಬರೀ ಹೋಟೆಲ್ಗಳೇ. ಮನೆ ನಂಬೇ ಇಲ್ಲ ಯಾರು ಇವತ್ತು. ಹೋಟೆಲ್ ಮೇಲೆ ನಂಬಿರೋದು. ಎಷ್ಟು ಮನೆ ಬಿಡ, ಆ ಗಂಟೆ ಮನೆ ಬಿಡ್ತಾರ, ಊಟ ಆದ್ರೆ ಅಲ್ಲೇ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಮೂದೋಯ್ತು. ಆ ಸ್ಥಿತಿಯಲ್ಲಿದ್ದಾರೆ. ಅದು ಸ್ವಂತ ವಿಚಾರದ ಯೋಚನೆ ಕೂಡ ಇಲ್ಲ. ಈ ಫಸ್ಟ್ ಡೆವಲಪ್ ಮಾಡಿದ್ದು ದುರ್ಯೋಧನ. ಎಲ್ಲ ಕಡೆ ಇಳ್ಕೊಳ್ಳೋ ವ್ಯವಸ್ಥೆ ನೋಡ್ದ ನೋಡ್ದ ಆಶ್ಚರ್ಯ ಆಗುತ್ತೆ ಅವನಿಗೆ. ಅಟ್ಯಾಚ್ಡ್ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ 5-star ಬೇಕಾದ ಕ್ವಾಲಿಫಿಕೇಶನ್. ಅದು ಎಷ್ಟು ಎಚ್ಚರಿಕೆ ವಹಿಸಿದ್ದಾರೆ. ತನಗೆ ಎಳ್ಕೋಬೇಕಲ್ಲ, ಬೇಕಾಟ್ ಖರ್ಚು ಮಾಡಕ್ಕೆ ತಯಾರ ಅವನು. ಎಲ್ಲಿ ಇಳ್ಕೊತಾರೆ ವ್ಯವಸ್ಥೆ, ಯಾತಕ್ಕೆ ಇಳ್ಕೊಂಡ್ರು ವ್ಯವಸ್ಥೆ, ನ್ಯೂನತೆಯೇ ಇಲ್ಲ. ಶಲ್ಯರಾಜ ನೋಡ್ದ ನೋಡ್ದ ಆಶ್ಚರ್ಯ ಆಗೋಯ್ತು. ಕೊನೆಗೆ ಅಂದ್ಕೊಂಡ, ಪಾಪ ನಾನು ಧರ್ಮರಾಜನ ಕಡೆ ಬರ್ತೇನೆ ಅಂತ. ಸಹಜವಾಗಿ ಧರ್ಮರಾಜನ ಗೊತ್ತಿದೆ, ಪಾಪ ನಮ್ಮ ಅಡಿ ಅಂದ್ರು ನಾನು ಮಾವ, ಅದಕ್ಕೆ ಧರ್ಮರಾಜನ ತೊಂದರೆ ಆಗಬಾರದು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅಂತ ತಿಳ್ಕೊಂಡು ಬಿಟ್ಟು ಭಾರಿ ಸಂತೋಷ ತಾನೇ ಸಂತೋಷ ಪಟ್ಟು ಬಿಡ್ತಾನೆ. ಇದೆಲ್ಲ ಧರ್ಮರಾಜನ ವ್ಯವಸ್ಥೆ ಅಂತ ತಿಳ್ಕೊಂಡು, ಧರ್ಮರಾಜನ ವ್ಯವಸ್ಥೆ ಅಂತ ತಿಳ್ಕೊಂಡು ಕೊನೆಗೆ ಒಂದು ಕಾಲ ಬಂತು. ಆಗ ಘೋಷಣೆ ಮಾಡಿದ, ಬಹಳ ಸಂತೋಷದಿಂದ ಹೇಳಿಬಿಟ್ಟ. ಯಯೇತಾಹ ಕಾರಯಾಮಾಸ ತಸ್ಯಾಭೀಷ್ಟಂ ಕರೋಮ್ಯಹಂ. ಇಷ್ಟೆಲ್ಲ ವ್ಯವಸ್ಥೆ ಯಾರು ಮಾಡಿದ್ದಾರೆ ಅವನು ಕೇಳಿದ ವರ ಕೊಡುತ್ತೇನೆ ಅಂತ ಹೇಳಿದ. ಆ ಮಾತು ಬರಲಿಕ್ಕೆ ಕಾಯ್ತಾ ಇದ್ದ, ಆಗ ಅಪಿಯರಾಗ, ಅಲ್ಲಿವರೆಗೆ ಅಪಿಯರಾಗಿಲ್ಲ ಅವನು. ಆ ಕ್ಷಣಕ್ಕೆ ಬಂದ, ಸತ್ಯಂ ಕೊಡು ಅಂತ ಬಂದ. ಮಾವ ನಿನ್ನ ಮಾತನ್ನು ನಡೆಸಿಬಿಡಿ, ಈಗ ಪಾಂಡವರು ಅಣ್ಣ ತಮ್ಮಂದ್ರಲ್ಲ, ಈಗ ಮಾವ ಈ ಲೆಕ್ಕ ಎಲ್ಲ ಕೂಡ, ಈಗ ಅಪ್ಪ ಅಣ್ಣ ಮಾವ ಎಲ್ಲ ಸಮಯ ಬಂದಾಗ ಅವೆಲ್ಲ ಶುರು. ನೀನು ಮಾವ ನನ್ನ ಕಡೆ ಬರಬೇಕು, ನೀನೀಗ ನನ್ನ ಏನು ಕೇಳಿದ ವರ ಕೊಡ್ತೇನೆ ಅಂತ ಹೇಳಿದೆಯಲ್ಲ, ಇದೆಲ್ಲ ಮಾಡಿದ್ದು ನಾನೇ, ನಾನು ಕೇಳ್ತೇನೆ, ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಸೇನಾ ಸಮೇತ ನನ್ನ ಕಡೆಗೆ ಬಾ ಅಂತ ಕರೆದನಂತೆ. ಶಲ್ಯರಾಜನಿಗೆ ಭಾರಿ ದುಃಖ ಆಗೋಯ್ತು, ಪಾಪ ಎಂಥ ಕೆಲಸ ಮಾಡಿಕೊಂಡೆ ನಾನು, ಟೆಂಪ್ಟ್ ಆಗಿಬಿಟ್ಟೆ ಅಂತ ಹೇಳುತ್ತಾನೆ. ಈ ಅನ್ನ ಊಟ ನೋಡಿಬಿಟ್ಟು ಮೋಸ ಹೋಗಿಬಿಟ್ಟೆ, ಎಂಥ ಕೆಲಸ ಆಯ್ತಿದ್ದು ಬಂದು, ಏನು ಮಾಡಲಿಕ್ಕಾಗಲಿಲ್ಲ ಪಾಪ. ಹಿಂದಿನ ಕಾಲದ ಜನಕ್ಕೆ ಮಾತು ಅಂದ್ರೆ ಭಾರಿ ದೊಡ್ಡದು, ಆದ್ರಿಂದ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡು ಬರ್ತೇನೆ ಅಂತ ಹೇಳಿಬಿಟ್ರು. ನಾನು ಬರ್ತೇನೆ ನಿನ್ನ ಕಡೆಗೆ ಬರ್ತೇನೆ ಒಪ್ಕೊಂಡ್ಬಿಡ್ತಾನೆ. ಶಲ್ಯರಾಜರು ಹೇಗೆ ಟ್ರ್ಯಾಪ್ ಮಾಡ್ತಾನ ದುರ್ಯೋಧನ, ದುರ್ಯೋಧನನ ತಂತ್ರ ಇದು. ಇವತ್ತು ಕೂಡ ದುರ್ಯೋಧನ ಈ ರೀತಿ ಮಾಡಿದ ಎಲ್ಲರೂ ಹೇಳ್ಕೊಂಡಿದ್ದು, ಭೀಷ್ಮರನ್ನ ಅನ್ನ ಹಾಕಿದ್ದೇನೆ ಅಂತ ತನಗೆ ಇಟ್ಕೊಂಡ, ದ್ರೋಣರನ್ನ ಅನ್ನದ ಹಂಗು ಅಂತ ಇಟ್ಕೊಂಡ, ಕೃಪಾಚಾರ್ಯನ ಹಾಗೆ ಇಟ್ಕೊಂಡ, ಅಶ್ವತ್ಥಾಮಾಚಾರ್ಯರಿಗೆ ನೆನಪು ಕತೆ ಮರ್ತಿರಬಾರದು ಹಿಂದಿನದೆಲ್ಲ ಕೂಡ, ಒಂದು ಲೋಟ ಹಾಕೊಟ್ಟು ಹೇಳ್ಕೊಂಡ್ಬಿಡ್ತಾರೆ ಆ ಕಡೆ 1/2 ಅಷ್ಟರಲ್ಲೇ ಹೇಳ್ಕೊಂಡ್ಬಿಡ್ತಾನೆ. ಇವತ್ತೇನ ಬನ್ನಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ, ಹೋಗೋತಿ ಪ್ರಿನ್ಸಿಪಲ್ ಬಿಟ್ಟು ಹೊರಗೆ ಬಂದಿರ್ತಾನ, ಕಾಫಿನ ಕುಡಿತಾನೆ ಪ್ರಿನ್ಸಿಪಲ್ ಬಿಟ್ಟಿರ್ತಾನೆ ಅಲ್ಲೇ ಬಂದು ಬಿಡ್ತಾರೆ. ಇದು ಕಲಿಯುಗದ ವಿಚಿತ್ರ ತಂತ್ರ. ಇವತ್ತು ಯಾವುದೇ ಅಗ್ರಿಮೆಂಟ್ ಆಗಬೇಕು ಪಾರ್ಟಿ ಅಂತ ಆಗಬೇಕು ಅಂತ. ಇವತ್ತು ಪಾರ್ಟಿ ಅಂದರೆ ತಿಂಡಿ ಕಾಫಿ ಪಾರ್ಟಿ ಅಲ್ಲೇ ಅಲ್ಲ, ಆ ಕುಡಿದ್ರೆ ಪಾರ್ಟಿ ಅದು, ಒಂದು ಕುಡಿದ್ರೆ ತಿಂದ್ರೇ ಪಾರ್ಟಿ. ಇವತ್ತು ಎಷ್ಟೋ ಜನ ಧರ್ಮ ಕಳ್ಕೊಳ್ಳೋದಕ್ಕೆ ರಾಜಮಾರ್ಗ ಅದು ಒಂದು. ತುಂಬಾ ದಿನ ಆಫೀಸ್ ಪಾರ್ಟಿ, ಹಿಂದಿನ ಕಾಲ ವಾತಾವರಣ ಪೂರ್ತಿ ಬದಲಾಗಿ ಹೋಗಿಬಿಟ್ಟಿದೆ. ಈಗ ಹುಡುಗಿನ ಕಾಲ ತಿಂತಾನೆ ಅಂತ ಹೇಳಿದ್ರೆ ಹೋಟ್ಲಲ್ಲಿ ತಿಂತಾನೆ ಅಂತ ಅರ್ಥ, ಕುಡಿತಾನೆ ಅಂದ್ರೆ ಹೋಟ್ಲಲ್ಲಿ ಕುಡಿತಾನೆ ಅಂತ ಅರ್ಥ, ಇವತ್ತು ಕುಡಿತಾನೆ ಅಂದ್ರೆ ಎಂಡ ಕುಡಿತಾನೆ ಅಂತ ಅರ್ಥ, ತಿಂತಾರೆ ಅಂದ್ರೆ ಮಾಂಸ ತಿಂತಾನೆ ಅಂತಾನೆ ಅರ್ಥ. ಅಷ್ಟು ಕಾಲ ಬದಲಾಗಿ ಹೋಗಿಬಿಟ್ಟಿದೆ. ಎಷ್ಟು ಶಾರ್ಟ್ ಪೀರಿಯಡ್ ನೋಡಕ್ಕೆ, ಒಂದು 40-50 ವರ್ಷದೊಳಗೆ ನಮ್ಲಕ್ಕೆ ಸಾಧ್ಯವಾಗದ ಬದಲಾವಣೆಗಳು. ಇವತ್ತು ಮನೆಯಲ್ಲಿ ಊಟ ಮಾಡೋ ದಿನ ಹುಡುಕ್ಬೇಕು ಅಷ್ಟು, ಸಿಗೋದಿಲ್ಲ, ಬಹಳ ಜನ ಸಿಗೋದಿಲ್ಲ. ಇವತ್ತು ಶುದ್ಧವಾಗಿರಬೇಕು ಅನ್ನೋ ವ್ಯವಸ್ಥೆ ನಮ್ಮ ತಲೆಯಲ್ಲಿ ಬಂದೇ ಇಲ್ಲ. ಅದ್ರ ಪರಿಣಾಮ ಏನು ತೀ ನಮಗೆ ಗೊತ್ತಾಗತ್ತೆ. ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡಿದ, ಎಲ್ಲರನ್ನು ಹಾಗೆ ಮಾಡೇ ಟ್ರ್ಯಾಪ್ ಮಾಡಿದ. ಆತನಿಗೆ ಸಿಗದೆ ಹೋಗಿದ್ದು ಭೀಮಸೇನ ಸಿಕ್ಕಿರಲಿಲ್ಲ, ಅದು ಮರಿಬಾರದು ನಾವು. ಏನೇನೋ ಮಾಡಿದ್ನಲ್ಲ, ಏನು ಅಲ್ಲಾಡಿರಲಿಲ್ಲ, ಭೀಮಸೇನ ಏನೋ ಮಾಡಲಿಕ್ಕಾಗಿರಲಿಲ್ಲ, ಬಿಟ್ಟಿದ್ದ. ಈಗ ಈ ಶಲ್ಯರಾಜನ ಎಳ್ಕೊಂಡ, ಶಲ್ಯರಾಜ ಅಂತಿಂತವನಲ್ಲ ಮತ್ತೆ, ಪ್ರಹ್ಲಾದನ ತಮ್ಮ ಸಹ್ಲಾದ ಅಂಥೇಳಿ ಆತನೇ ಶಲ್ಯರಾಜನ ಹುಟ್ಟಿ ಬಂದಿರೋದು. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದೆ, ಜಗದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿ ಎಂದು, ವಾದಿಸುವ ತ್ವತ್ಪತಿಯ ತೋರೆಂದು ಆದನುಜ ಬೆಸಗೊಳ್ಳಲು, ಶ್ರೀಧನ ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗೆ ಉಪದೇಶಿಸಿದೆ, ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿ ಎಂದು. ಹರಿಕಥಾಮೃತ ಆದರೆ ವರ್ಣನೆ ಮಾಡ್ತಾರೆ ಪ್ರಹ್ಲಾದನ ಸ್ತೋತ್ರ ಅದು. ಬಂದು ಸಹೋದರರಿಗೆ ಉಪದೇಶಿಸಿದೆ, ಪ್ರಹ್ಲಾದನ ತಮ್ಮಂದಿರು ಸಕಲಾದ ಅನುಹ್ಲಾದ ಇವರೆಲ್ಲ ಇದ್ರಲ್ಲ, ಅವ್ರು ಕೇಳ್ಕೊಂಡಿದ್ರಲ್ಲ ಪಾಪ, ಒಳ್ಳೆ ಭಗವದ್ ಭಕ್ತರು ಅಂಥವರು. ಅಂತ ಶಲ್ಯರಾಜ ಇಂಥ ಅಡ್ಡದಾರಿ ಬೀಳೋ ಪ್ರಸಂಗ ಬಂದಿದೆ, ಇದು ಭಾರಿ ಆಶ್ಚರ್ಯ. ಇಷ್ಟೇ ಅಲ್ಲ ದುರ್ಯೋಧನ ಮಾಡಿದ್ದು, ಇವರ ಅಣ್ಣ ಪ್ರಹ್ಲಾದ ಆತ ಬಾಲ್ಯಕರ ಜನ ಹುಟ್ಟಿರ್ತಾನೆ, ಅವನು ಹೇಳ್ಕೊತಾನೆ ತನ್ನ ಕಡೆಗೆ. ಅಂದ್ರೆ ಹಿರಣ್ಯಕಶಿಪಿಗ ಪ್ರಹ್ಲಾದ ಸೋತಿರಲಿಲ್ಲ, ಈ ದುರ್ಯೋಧನ ಸೋಲ್ತಾನೆ, ಇದು ಆಶ್ಚರ್ಯ. ಹಿರಣ್ಯಕಶಿಪು ಹಿಡಿಯಲಿಕ್ಕಾಗಲಿಲ್ಲ, ಏನೇನೋ ಮಾಡಿದ ಬಿಡಲಿಲ್ಲ, ಕೊನೆಗೂ ನರಸಿಂಹಾವತಾರ ಹಾಗೆ ಆಯಿತು, ಪ್ರಹ್ಲಾದ ಗೆದ್ದ, ಹಿರಣ್ಯಕಶಿಪು ಸತ್ತ. ಆದರೆ ಇಲ್ಲಿ ದುರ್ಯೋಧನ ಹೇಳ್ಕೊಂಡ್ಬಿಡ್ತಾನೆ ತನ್ನ ಕಡೆ. ಪರಮ ಭಾಗವತ ಶಿರೋಮಣಿ ಬಾಲ್ಯಕೋ ಭಗವತ್ ಪ್ರಿಯ ಆಚಾರ್ಯ ಹೇಳ್ತಾರೆ, ಹಿರಣ್ಯಕರಕೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ, ಪುತ್ರಿಕಾ ಪುತ್ರತಾಮಾಪ್ತ ಬಾಲ್ಯಕೇಶು ಅಭವತ್ಪತಿ. ಆದ ಬಾಲ್ಯಕ ರಾಜನಾಗಿ ಹುಟ್ಟಿ, ಅನೇಕರು ಕಥೆ ಬರ್ತಿರಬಾರದು, ಶಂತನ ರಾಜನ ಅಣ್ಣ ಬಾಲ್ಯಕ ರಾಜ, ಶಂತನ ರಾಜನ ಮಗ ಭೀಷ್ಮರು. ಅದ್ರ ಸಂಬಂಧ ಏನಂತೂ ಗೊತ್ತಾಗದು. ಭೀಷ್ಮರಿಗೆ ದೊಡ್ಡಪ್ಪ ಬಾಲ್ಯಕ ರಾಜ, ಪ್ರಹ್ಲಾದನ ಅವತಾರ ಅಂಥವನು ದುರ್ಯೋಧನ ಕಡೆ ಸೇರಿದ. ಇದು ಭಾರಿ ಆಶ್ಚರ್ಯ. ಆತನ ತಮ್ಮ ಸಹಲಾದ ಶಲ್ಯ ಆತನ ಕಡೆ ಸೇರಿಕೊಂಡ. ಈಗ ಒಂದು ಅನುಹ್ಲಾದ ಸೀತೆ ಇದ್ದಾನಲ್ಲ ದುಷ್ಟಕೇತು, ಅನುಹ್ಲಾದನ ಅಂಶ ಆತ, ಅನುಹ್ಲಾದನ ಅಂಶ ಆತ ಪಾಂಡವರ ಕಡೆ ಸೇರಿಕೊಂಡ. ಹೀಗೆಲ್ಲ ಆ ಕಡೆ ಈ ಕಡೆ ಸೇರ್ಕೊತಾ ಇದ್ದಾರೆ. ಅಂಥವನು ಶಲ್ಯರಾಜನನ್ನು ಹೀಗೆ ಮಾಡಿ ಶಲ್ಯರಾಜನ ತುಂಬಾ ದುಃಖ ಆದ ಹೇಳಿದನಂತೆ. ಅನ್ಕೋತಾನೆ ಅಂತ ತಪ್ಪು ಮಾಡಿದೆ ನಾನು, ಅವನು ಕೊಟ್ಟಿದ್ದನ್ನು ತಿಂದೆ, ಬುದ್ಧಿ ಕೆಟ್ಟೋಯ್ತು. ಆದ್ರಿಂದಲೇ ಆಹಾರ ನಿಯಂತ್ರಣವನ್ನು ಯಾರು ಮಾಡೋದಿಲ್ಲ ಅವರೆಂದೂ ಧರ್ಮ ಉಳಿಸಿಕೊಳ್ಳೋದಕ್ಕಾಗೋದಿಲ್ಲ ಎಂದು ಅರ್ಥ ಮಾಡ್ಕೋಬೇಕು. ಆಹಾರ ನಿಯಂತ್ರಣವನ್ನು ಎರಡು ರೀತಿಯಲ್ಲಿ ಮಾಡಬೇಕು, ಕೆಟ್ಟದ್ದನ್ನು ತಿನ್ನಲೇಬಾರದು ಫಸ್ಟ್, ಕೆಟ್ಟವರು ಕೊಟ್ಟ ಒಳ್ಳೆಯದನ್ನು ತಿನ್ನಬಾರದು ನೆಕ್ಸ್ಟ್. ಒಳ್ಳೆ ಪದಾರ್ಥನೆ ಹಾಲೆ ದುರ್ಯೋಧನ ಕೊಟ್ಟ ಅಶ್ವತ್ಥಾಮರ ಜೀವನ ಹಾಳಾಗಿ ಹೋಯಿತು. ಇನ್ನು ಕೆಟ್ಟ ಪದಾರ್ಥ ತಗೊಳ್ಳೇಬಾರದು, ಕೆಟ್ಟವರಿಂದ ತಗೊಳ್ಬಾರದು, ಒಳ್ಳೆ ಪದಾರ್ಥ ಕೂಡ ಕೆಟ್ಟವರಿಂದ ಕೆಟ್ಟ ಪದಾರ್ಥ ಯಾರು ಕೊಟ್ಟರು ತಗೊಳ್ಬಾರದು, ಒಳ್ಳೆ ಪದಾರ್ಥ ಕೆಟ್ಟವರು ಕೊಟ್ಟರೆ ತಗೊಳ್ಬಾರ್ದು. ಆಗ ಮಾತ್ರ ಧರ್ಮ ಉಳಿಯುತ್ತೆ, ಹೊರತು ಇಲ್ಲದೆ ಹೋದರೆ ಇಲ್ಲ. ಆಹಾರದ ವಿಚಾರ ಇಲ್ಲಾಕೆ ಬಂತು ಅಂತ ಕೇಳಬಾರದು. ಭಗವದ್ಗೀತೆ ಆಹಾರ ಬಗ್ಗೆ ಒತ್ತು ಕೊಟ್ಟು ಹೇಳುತ್ತೆ. ಆಹಾರಸ್ತುತಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ, ಮೂರು ವಿಧವಾದ ಜನ ಇದ್ದಾರೆ, ಮೂರು ವಿಧವಾದ ಆಹಾರನೂ ಇದೆ ಅಂತ ಭಗವಂತ ಹೇಳುತ್ತಾರೆ. ಅವರ ಯೋಗ್ಯತೆನ ನಾವು ಒಳಗೋಕೆ ನೋಡಕ್ ಬರೋದಿಲ್ಲ ನಮಗೆ, ಅವ್ರು ಏನ್ ತಿಂತಾನೆ ನೋಡಿ ಅವ್ರ ಯೋಗ್ಯತೆ ಹೇಳ್ಬಹುದಂತೆ. ನಮ್ಮಲ್ಲಿ ಕೆಲವು ಪದ್ಧತಿ ಇರುತ್ತೆ, ಏನ್ ತಿಂತಿ ಅಂತ ಕೇಳೋ ಪದ್ಧತಿ, ಏನ್ ತಿಂತಿ ಅಂತ ಹಿಡಿಯ ಮದು ಅಂತ, ಅಂದ್ರೆ ಅದರ ಮೇಲೆ ಯೋಗ್ಯತೆ ಗೊತ್ತಾಗುತ್ತೆ ಅಂತ ಅರ್ಥ. ಇವತ್ತು ಆಹಾರ ಸರಿ ಇಲ್ಲದೆ ಹೋದ್ರೆ ಎಂದು ಬುದ್ಧಿ ಸರಿ ಇರೋದಿಲ್ಲ. ನಾವೇನ್ ಮಾಡ್ತೇವೆ ಗೊತ್ತೇನೋ, ಏ ನಾವು ಅಂಥವರೆಲ್ಲ ಬಿಡಿ, ನಾವು ಭಾರಿ ಹುಷಾರಾಗಿರೋ, ಭಾರಿ ಬುದ್ಧಿವಂತರ, ನಾವು ಭಾರಿ ಪ್ಯೂರ್ ಮೈಂಡ್ ನಮ್ಮದು ಅಂತ ಹೇಳಿರ್ತಾರೆ. ಪ್ಯೂರ್ ಮೈಂಡ್ ಪ್ಯೂರ್ ಏನಲ್ಲ, ಅದು ಒಂದು ಪೂರ್ ಮೈಂಡ್ ಇರುತ್ತೆ ಅಷ್ಟೇ, ಭಾರಿ ಜ್ವರ ಹೇಳ್ಕೊತಾರೆ ಅದಕ್ಕೆ ಹೇಳ್ತಾರೆ. ಅಶ್ವತ್ಥಾಮರಷ್ಟು ಪ್ಯೂರ್ ಇರ್ತಾರೆ ಹೋಲಿ ಕೊನೆ ಪಕ್ಷ. ಅಶ್ವತ್ಥಾಮರಿಗೊಂದು ಲೋಟ ಹಾಲಿ ಕೆಡಿಸಿದ ಮೇಲೆ ಇವನ ಅವತಾರ ಅವರು ಅಂತಿಂಥವರಲ್ಲ, ಅಂಥವ್ರನ್ನೇ ಟ್ರ್ಯಾಪ್ ಮಾಡ್ತಾನೆ ದುರ್ಯೋಧನ. ನಾವೆಲ್ಲ ಯಾವ ಲೆಕ್ಕ ದುರ್ಯೋಧನನಿಗೆ? ಇದು ಶಲ್ಯರಾಜ ಎಷ್ಟು ಮಹಾಪರಾಕ್ರಮಿ, ಭೀಮಶ್ಚ ಬಲಭದ್ರಶ್ಚ ಶಲ್ಯರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಆಯನ ಕಾಲದ ಮಹಾಬಲಾಢ್ಯರಲ್ಲಿ ಶಲ್ಯರಾಜ ಮೂರನೇವನು, ಮೊದಲು ಭೀಮಸೇನ, ಆಮೇಲೆ ಬಲರಾಮದೇವರು, ಮೂರನೇ ಶಲ್ಯರಾಜ, ನಾಲ್ಕನೇವನು ಕೀಚಕ. ಇಂಥ ಮಹಾಪರಾಕ್ರಮಿನ ಊಟದಿಂದ ಎಳಿತಾನೆ ಅಂತ ಕೇಳಿದ ದುರ್ಯೋಧನ, ಆಹಾರದ ಬಗ್ಗೆ ಎಚ್ಚರ ಇರಬೇಕು ಅಂತ ಅವಾಗ ಗೊತ್ತಾಗ್ತದೆ ಅಷ್ಟು. ಆದ್ರಿಂದಲೇ ಭಗವಂತ ಹೇಳುತ್ತಾನೆ, ಒಳ್ಳೆ ಆಹಾರ ತಗೊಳ್ಬೇಕು ಮನುಷ್ಯ, ಕೆಟ್ಟ ಆಹಾರ ಎಂದೂ ತಗೊಳ್ಬಾರದು. ನಮ್ಮ ಜೀವನ ನಶ್ವರ, ಅಷ್ಟರಲ್ಲೇ ಸಾಧನೆ ಮಾಡಬೇಕು. ಆ ಸಾಧನೆಗೆ ಎಲ್ಲ ಕೈ ಕಲ್ಗ ಎಲ್ಲ ಗಟ್ಟಿ ಇರಬೇಕು, ಮೈಂಡ್ ಭಾರಿ ಅಲರ್ಟ್ ಆಗಿರಬೇಕು. ಇವತ್ತು ಏನು ಗಟ್ಟಿ ಇದ್ರೂ ಉಪಯೋಗ ಇಲ್ಲ, ಮನಸ್ಸೇ ಗಟ್ಟಿ ಇಲ್ಲದವ್ರು ಏನು ಗಟ್ಟಿ ಇದ್ದೇನು ಪ್ರಯೋಜನ? ಅದಿರೋದು ಯಾವಾಗ? ಒಳ್ಳೆ ಆಹಾರ ತಗೊಂಡ್ರೆ ಮಾತ್ರ, ಇಲ್ಲದೆ ಹೋದ್ರೆ ಇಲ್ಲ. ಅದನ್ನು ಕಲಿಬೇಕಾದ್ರೆ ಈ ಕಲ್ಯರಾಜನ ಪ್ರಸಂಗ ನೋಡಬೇಕು. ಅಂತ ಹೇಳಿದನೆ ಅಂತ ಆಯ್ತು, ದುರ್ಯೋಧನ ಕೊಟ್ಟು ಮಾತ್ರ ನಡೆಸ್ತೇನೆ. ಆದರೆ ಪಾಂಡವರನ್ನು ಹತ್ತಿರದ ಬಂಧುಗಳು, ಯುದ್ಧಕ್ಕೆ ಹೊರಟಿದ್ದೇನೆ ನಾನೀಗ, ಅವನು ಕೊನೆಯ ಬಾರಿ ಮತ್ತೆ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಪರ್ಮಿಷನ್ ಕೇಳೋ ಸ್ಥಿತಿ ಬಂತು. ಪಾಪ ಹೋದ್ ತಿಂದ ಮೇಲೆ ಏನು ಮಾಡಾಗಿಲ್ಲ. ದುರ್ಯೋಧನ ಆಯ್ತು, ಒಬ್ಬನೇ ಹೋಗಬಹುದು, ಸೈನ್ಯ ಒಯ್ಯಾಗಿಲ್ಲ, ತಗೊಂಡೋಗಿ ಮಾರಾಯ ಸೈನ್ಯ ಅಂತ ಕಳಿಸಿಬಿಡ್ತಾನೆ. ನಾನು ಹೋಗಿ ಬರ್ತೇನೆ ಅಂತ ಹೇಳಿದ ಹಿಂದೆ ನಾಲ್ಕು ಜನ ಬಿಟ್ಟು ಹೊಟ್ಟು ಬಿಡ್ತಾನೆ, ಸೈನ್ಯ ತಗೊಂಡು ಹೊರಟೋಗ್ಬಿಡ್ತಾನೆ ಆ ಕಡೆ. ಆ ಸೈನ್ಯ ಪ್ರಿಯ ಕೃಷ್ಣನೇ ಬಿಟ್ಟವನೇ, ಇನ್ನೇನು ಸೈನ್ಯಕ್ಕೋಸ್ಕರ ಕೃಷ್ಣನ್ನೇ ಬಿಟ್ಟ ಮನುಷ್ಯ ಅವನು. ಇನ್ನು ಹೇಳಿ ಕೇಳಿ ಇವರು ಜಲ್ಲರಾಜನ ಸೈನ್ಯ ತಗೊಂಡು ಹೊರಟೋದನಂತೆ. ಆಗ ಶಲ್ಯರಾಜ ಪಾಂಡವರ ಹತ್ರ ಬರ್ತಾರೆ. ಅವ್ರು ಮೊದಲೇನು ತಿಳ್ಕೊತಾರೆ, ಧರ್ಮರಾಜ ಪಾಪ, ಓ ಮಾವ ನಮ್ಮ ಕಡೆ ಬಂದ ಅಂತ ಹೇಳಿ. ಅವ್ರು ಹೇಳ್ತಾನೆ, ಧರ್ಮರಾಜ ನಾನು ನಿನ್ನ ಕಡೆ ಬಂದೆ ಅಂತ ಹೇಳಕ್ ಬರಲಿಲ್ಲ, ಮೋಸ ಹೋದೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಕ್ ಬಂದೆ ಅಂತ ಹೇಳಿದ್ದೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಕ್ ಬಂದಿದ್ದೇನೆ, ದುರ್ಯೋಧನ ಹೀಗೆ ಮಾಡಿಬಿಟ್ಟ ಅಂತ ಹೇಳಿದ್ದಾರೆ. ಆದರೆ ಧರ್ಮರಾಜ ಅಂದ್ರೆ ಧರ್ಮರಾಜನೇನೆ, ನಮ್ಮ ಕೃಷ್ಣ ಇದ್ದಾನೆ ಸಾಕು ಅಂತ ಹೇಳ್ತಾರೆ. ಕೃಷ್ಣ ಇದ್ದಾನೆ ಅದೊಂದು ಬೇಕಾದಷ್ಟು ಆಗೋಯ್ತು. ಅಷ್ಟು ಹೇಳಿ ಆಯ್ತು ಮಾವ ಹೋಗಿ ಬಾ, ಏನು ಮಾಡಕ್ ಮಾತು ಕೊಟ್ಟೆ ಅಂದ್ರೆ ಬಿಟ್ಟುಬಿಡು, ನೀವು ಧರ್ಮರಾಜನ ವಿಚಾರ ನೋಡಬೇಕು. ನಾವು ನೀವು ಕಡೆ ಭಾರಿ ಹತ್ರ ಅಲ್ಲೇನು ಹೀಗೆ ಮಾಡಿಬಿಡೋದ ಆರ್ಗ್ಯುಮೆಂಟ್ ಶುರು ಮಾಡೋದಿಲ್ಲ, ಏನೋ ಮಾಡಿ ಕೆಲವರು ಇರ್ತಾರೆ ಹಾಗೆಲ್ಲ ಮಾಡ್ತೀರಿ ಈಗ ಕತೆ ಶುರು ಮಾಡಿಬಿಡ್ತಾರೆ. ಪಾಪ ಧರ್ಮರಾಜನಿಗೆ ಮಾತು ನಡೆಸಿಕೊಂಡು ಆತನಿಗೆ ಗೊತ್ತು, ಪಾಪ ಕೊಟ್ಟು ಮಾತು ಜೂತದಾಗಿ ಕೊಟ್ಟು ಮಾತನೇ ನಡೆಸಿಕೊಂಡ ಪುಣ್ಯಾತ್ಮ. ಆದ್ದರಿಂದ ಕೊಟ್ಟು ಮಾತು ನಡೆಸ್ಕೋಬೇಕು ಅಂತ ಒಪ್ತೇನೆ ನಾನು. ಪಾಪ ನೀನಾದ್ರೆ ಏನ್ ಮಾಡ್ತೀಯಾ, ಅವಶ್ಯ ಹೋಗಿ ಬಾ ಅಂತ ಹೇಳ್ತಾರೆ. ಇದು ತಪ್ಪು ತಿಳ್ಕೋಬಾರದು ಅಂತ ಹೇಳ್ತಾರಲ್ಲ, ಧರ್ಮರಾಜನಿಗೆ ಒಳ್ಳೆ ರೀತಿ ಹೇಳಬೇಕಾದ ಧರ್ಮರಾಜ ತಪ್ಪು ತಿಳ್ಕೊಳ್ಳೋ ಅಭ್ಯಾಸನೇ ಆತ ಇಲ್ಲ. ಪುಣ್ಯಾತ್ಮ ಯಮದೇವರ ಅವತಾರ ಅಂದಮೇಲೆ ನಮ್ಮ ಬಗ್ಗೆ ಯಮದೇವರು ತಪ್ಪು ತಿಳ್ಕೊಳ್ಳೋದಿಲ್ಲ, ನಾವು ತಪ್ಪು ಮಾಡ್ತೇವೆ ತಿಳ್ಕೊತಾರೆ ಅಷ್ಟೇ ಹೊರತು ಸರಿ ಮಾಡಿದ್ರೆ ಮಾತ್ರ ತಪ್ಪು ತಿಳ್ಕೊಳ್ಳೋ ಪ್ರಸಂಗ ಬರೋದಿಲ್ಲ. ಆಯ್ತು ಹೋಗಿ ಬಾ ಅಂತ ಹೇಳಿದಾಗ ಶಲ್ಯರಾಜನ ಮನಸ್ಸಿಗೆ ಭಾರಿ ಬೇಜಾರ ಅನಿಸುತ್ತೆ. ಪಾಪ ಆಗ ಹೇಳ್ತಾನೆ ಧರ್ಮರಾಜ, ನಿರ್ವಾಹ ಇಲ್ಲ, ಏನು ಮಾಡೋಕ್ಕಾಗಲಿಲ್ಲ ನನಗೆ, ನೀನು ವರ ಕೊಡ್ತೇನೆ ಬೇಕಾದ ಕೇಳಿಕೊ ಅಂತ ಹೇಳುತ್ತಾರೆ. ನೀ ಬೇಕಾದ ಕೇಳು ಕೊಡ್ತೇನೆ, ಅಬ್ಬ ನನ್ನ ಮಾತ್ರ ಕೇಳಬೇಡ, ಅಷ್ಟು ವರ ಇಲ್ಲ ನಾನೀಗ, ನಾನು ಆ ಕಡೆ ಹೊರಟು ಹೋಗಿಬಿಟ್ಟಿದ್ದೇನೆ, ಅದನ್ನು ಬಿಟ್ಟು ಬೇರೆ ಏನಾದ್ರು ವರ ಕೇಳೋ ನಾನು ಕೊಡ್ತೇನೆ ಅಂತ ಹೇಳಿದಾನೆ. ಆಗ ಕೃಷ್ಣ ಧರ್ಮರಾಜನ ಕರೆ, ಧರ್ಮರಾಜ ಬಾ ಇಲ್ಲಿ ಒಂದು ಕೆಲಸ ಉಪಯೋಗ ಮಾಡ್ಕೊ ಅಂತ ಹೇಳುತ್ತಾನೆ. ಅದಕ್ಕೆ ಧಿಯೋ ಯೋನಃ ಪ್ರಚೋದಯ, ಕೃಷ್ಣ ಅಂದ್ರೆ ಕೃಷ್ಣನೇ, ಇಷ್ಟು ಕೇಳಿ ಆತನ ಅಂತ ಹೇಳುತ್ತಾನೆ. ಏನು ಅಂದ್ರೆ ಮುಂದೆ ಪ್ರಸಂಗ ಬಂದಾಗ ನೀನು ಕರ್ಣನ ಸಾರಥಿಯಾಗಬೇಕು, ಆತನಿಗೆ ತೇಜೋವಧೆ ಮಾಡಬೇಕು, ಅಷ್ಟು ಮಾಡು ಅಂತ ಕೇಳು ಅಂತ ಹೇಳಿದನಂತೆ. ಮುಂದೆ ಯಾರು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಗೊತ್ತಿರೋ ಕೃಷ್ಣ ಒಬ್ಬನಿಗೇನೆ. ನಮಗೀಗ ಅನಿಸುತ್ತೆ ಏನೋ ನೋಡಿರ್ತೇವೆ, ಯಾವುದೋ ಜ್ಞಾಪಕ ಇರುತ್ತೆ, ಕೃಷ್ಣ ಏರ್ಪಾಟ್ ಮಾಡಿ ದೇವರು ಏರ್ಪಾಟ್ ಮಾಡ್ತಾರೆ ಆತರ ಯಾವುದೋ ಕಾಲಕ್ಕೆ ಏನೋ ಆಗಿರುತ್ತೆ. ಆ ಸಭೆ ಬಂದಾಗರೆ ನಮಗೆ ಗೊತ್ತೇ ಇರಲಿಲ್ಲಲ್ಲ ಹೇಗಾಯ್ತು ಅಂದ್ರೆ, ನಮ್ಮ ಅರೇಂಜ್ಮೆಂಟ್ ಅಲ್ಲ ಅದು, ದೇವ್ರು ಮಾಡಿದ ಅರೇಂಜ್ಮೆಂಟ್ ಅದು ಒಂದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವತಂತ್ರ ಸ್ವತಂತ್ರ, ಅವನು ಹೇಗೆ ಮಾಡ್ತಾನೆ ಅಂತ ಅವನೊಬ್ಬರಿಗೆ ಗೊತ್ತು, ಹೊರತು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಏನೇನೋ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗಬಾರದು. ಧಿಯೋ ಯೋನಃ ಪ್ರಚೋದಯ, ನೀನು ನೀನು ಇಷ್ಟ ಬಂದಾಗ ಮಾಡೋ, ನಮ್ಮ ಉದ್ಧಾರ ಮಾಡೋ ಅಷ್ಟೇ. ಅತ್ತೆ ನಾವು ಸುಲಭವಾಗಿ ದೇವರನ್ನು ಒಪ್ಪಿಸ್ಕೊಂಡ್ಬಿಡ್ಬೇಕು. ಡಾಕ್ಟರ್ ಹತ್ರ ಹೋಗ್ತೇವೆ ಆಪರೇಷನ್ ಮಾಡಲು ಔಷಧಿ ಕೊಡಲು ಅಂತ ಕೇಳಿದ್ರೆ, ಡಾಕ್ಟ್ರೆ ನಿಮ್ಮ ಚಾಯ್ಸು ಅಂತ ಹೇಳ್ತಾರೆ. ನನ್ನ ಚಾಯ್ಸು ರೋಗ ವಾಸಿ ಆಗೋದೊಂದೇ, ಆಪರೇಷನ್ಗಾದರೆ ಆಪರೇಷನ್ನೇ ಮಾಡಿ, ಇದಕ್ಕಾದ್ರೆ ಸ್ಟಂಟ್ ಹಾಕಲೋ ಬೈಪಾಸ್ ಮಾಡೋ ಏನಾದ್ರು ಕೇಳಿ ಎಲ್ಲ ನಿಮಗೆ ಸೇರಿದ್ದು ಅಷ್ಟೇನೆ. ಸ್ಟಂಟ್ ಮಾಡಬೇಡ್ರಿ ಅಷ್ಟೇ ಹೊರತು ನೀವು ಏನಾದ್ರು ರಿಪೇರಿ ಮಾಡಿದ್ರೆ ಸಾಕಷ್ಟೇ. ಅಷ್ಟು ಕೇಳೇ ಕೇಳ್ತಾರೆ. ಆಪರೇಷನ್ ಮಾಡಬೇಕಾದ್ರೆ ಹೇಗೆ ಬಿದ್ದಿರ್ತಾರೆ ಅಂದ್ರೆ ಏ ಡಾಕ್ಟರ್ ಏನ್ ಬೇಕಾದ್ರೆ ಮಾಡಬಹುದಾಗ ಇದು ಮಾಡಿಬಿಡ್ತಾರೆ. ಕೆಲವರು ಪಾಪ ಏನೇನೋ ಕಿತ್ಕೊಂಡ್ಬಿಟ್ರೆ ಆ ದೇಹದ ತಗೊಂಡ್ಬಿಟ್ರು ಆಯ್ತೇನೆ. ಎಲ್ಲರ ಹಾಗಿಲ್ಲ, ವಿಚಾರ ಬೇರೆ. ಆಗ ಮಲಗಿರ್ತಾನೆ ಈ ವೈದ್ಯರ ಮುಂದೆ. ಹೀಗೆ ಮಲಗ್ತಿರಲ್ಲ, ಭವರೋಗ ವೈದ್ಯರ ಮುಂದೆ ಹಾಗೆ ಮಲಗಬೇಕು ನೋಡಿ ಅಂತ ಹೇಳುತ್ತಾನೆ. ಭವರೋಗ ವೈದ್ಯ ಭಗವಂತ ಆತನ ಪೂರ್ತಿ ಒಪ್ಸ್ಕೋಬೇಕಾತನನ್ನ. ನಿನ್ನ ಆಶ್ರಯಿಸುವೆನು ನಿಗಮ ಗೋಚರ ನಿತ್ಯ ಬೆನ್ನ ಬಿಡದೇ ಕಾಯೋ ಮನದಿಷ್ಟವಿಯೋ ಪುರಂದರದಾಸ ಹೇಳಿದೆ. ನಿನ್ನಾಶ್ರಯಿಸುವೆನು, ನೀನು ನಂಬಿಟ್ಬಿಟ್ಟಿದ್ದೇನೆ, ಬೇಕಾದ್ ಮಾಡು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಹಾಗೆ ನಂಬಿದ್ದರ ಫಲ ಇದುವುದು. ಇಷ್ಟು ಕೇಳಿಕೊ ಧರ್ಮ. ಇನ್ನೊಂದು ಮಾತಾಡ ಯಾವಾಗ ಏನು ಏನು ಕೇಳಕ್ ಹೋಗೋದಿಲ್ಲ. ಇಷ್ಟು ಹೇಳಿದ್ದೇನೆ ಕೇಳು ಅಷ್ಟೇ. ತಕ್ಷಣ ಹೋಗಿ ಮಾವ ಹೀಗೆ ಮಾಡಬೇಕು, ಪ್ರಸಂಗ ಬಂದಾಗ ಗಣನೆ ಸಾರಥಿ ಆಗಬೇಕು, ಅದು ತೇಜೋವಧೆ ಮಾಡಬೇಕು ಅಂತ. ತಕ್ಷಣ ಅದು ಸಾಮಾನ್ಯ ಅಲ್ಲ, ಅವನು ತೇಜೋವಧೆ ಆಗುತ್ತೋ ಬಿಡುತ್ತೋ. ಇವೊಂದು ತೇಜೋವಧೆ ಮೊದಲದು. ಒಬ್ಬ ರಾಜನಾದನು ಡ್ರೈವರ್ ಆಗಬೇಕು ಅಂದ್ರೆ ಯಾರಾಗ್ತಾರೆ ಈ ಮಧ್ಯೆ? ಅಟ್ ಕಾಸ್ಟ್ ಆಫ್ ದಿಸ್ ಪ್ರೆಸ್ಟೀಜನ್ ಬಿಟ್ಟು ಯಾರು ಮಾಡ್ತಾರೆ ಈ ಮಧ್ಯೆ? ಶೈಲರಾಜ ಒಪ್ಕೊಂಡ್ಬಿಡ್ತಾನೆ. ಆಗಲಿ ಧರ್ಮರಾಜ, ನಾನು ಮಾಡಿದ ತಪ್ಪಿದು ಬಂದು ಏನಾದ್ರು ಮಾಡಿ ಸರಿ ಮಾಡ್ಕೋತೇನೆ, ಯೋಚನೆ ಮಾಡಬೇಡಿ. ಖಂಡಿತ ನಾನು ಸಾರಥಿ ಆಗ್ತೇನೆ ಅಂತ ಇದೆಲ್ಲ ಜ್ಞಾಪಕ ಇದ್ರೆ ಮುಂದೆ ಉಪಯೋಗ ಬರುತ್ತೆ, ಯಾವಾಗ ನಡೆಯುತ್ತೆ ಇದೆಲ್ಲ ಹೇಳಿಬಿಟ್ಟು. ಮಹಾಭಾರತ 18 ಪರ್ವ ದೊಡ್ಡ ಕಥೆ, ಅದು ಒಂದು ಲಕ್ಷ ಶ್ಲೋಕಗಳ ಕಥೆ. ಒಟ್ಟು ನಮಗೆ ಕಥಾಹಂದರ ತಲೆಯಲ್ಲಿ ಪೂರ್ತಿ ಕೂತಿದ್ರೆ ಆ ಹಿಂದಿನ ನಡೆದಲ್ಲಿ ಏನಾಗುತ್ತೆ ಅಂತ ಅರ್ಥ ಆಗುತ್ತೆ. ಅಷ್ಟೊತ್ತಿಗೆ ಒಂದು ನಾಟಕ ನೋಡೋದು ಬೇರೆ, ಸೀರಿಯಲ್ ನೋಡೋದು ಬೇರೆ. ನಾಟಕ ನೋಡಿದ್ರೆ ಮೂರ್ ತಾಸಿ ಮುಗಿದೋಗ್ಬಿಡುತ್ತೆ, ಸೀರಿಯಲ್ ಕೂಡ ಎದ್ದು ಉಳಿಯುತ್ತೆ. ಅವರಿಗೆ ಗೊತ್ತಿಲ್ಲ, ಮಾಡೋರಿಗೆ ಗೊತ್ತಿಲ್ಲ. ಆದ್ರಿಂದ ಎಲ್ಲ ಬರ್ತದೆ, ಇವರ್ಯಾರು ಅವರ್ಯಾರು ಆಕ್ಟ್ರೆಸ್ ಚೇಂಜ್ ಆಗಿಬಿಡ್ತಾರೆ ಎಷ್ಟೋ ಸಲ. ಯಾರ್ಯಾರು ಏನೋ ಆಗಿರುತ್ತೆ, ಅಲ್ಲೇ ಡೈರೆಕ್ಟರ್ ಬಿಟ್ಟು ಅಲ್ಲಿಗೆ ಕೃಷ್ಣಾರ್ಪಣ ಮಧ್ಯೆ ಎಲ್ಲ ಹೋಗಿಬಿಡುತ್ತೆ, ಇರೋದೇ ಇಲ್ಲ, ನಾಪತ್ಯ ಅವೆಲ್ಲ ಕೂಡ. ಈಗ ಅರ್ಥ ಆಗುತ್ತೆ ಮಹಾಭಾರತ ಎಂಥ ಗ್ರಂಥ ಅಂತ ಕೇಳಿದರೆ ಅದು ನಿರ್ವಿಘ್ನವಾಗಿ ಮುಗಿದ ಗ್ರಂಥ, ಪರಿಪೂರ್ಣವಾದ ಕೃತಿ ಅದು. ಎಷ್ಟು ಸಾವಿರ ವರ್ಷವಾದರೂ ಕೂಡ ಉಳಿಯೋದು ಒಂದೇ ಕೊನೆಗೆ. ಯಾವ ಕತೆ ಎಷ್ಟು ಅವಾರ್ಡ್ ಬೇಕಾದ್ರೂ ಕೊಡಿ, ಕಥೆಗಾದ ಮೇಲೆ ಯಾವುದೂ ಉಳಿಯೋದಿಲ್ಲ. ದುಡ್ಡು ಕೊಟ್ಟು ಫ್ರೀ ಹಂಚಿ ಅವರು ಏನೋ ಬಿಸ್ಕೆಟ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೋ ಯಾರು ಓದೋದಿಲ್ಲ. ಆದರೆ ಮಹಾಭಾರತ ರಾಮಾಯಣ ಮಾತ್ರ ಜನಗಳಿಗೆ ಯಾವ ಕಾಲಕ್ಕೂ ಕೂಡ ದಿನ ದಿನದ ಕಥೆ, ಮನೆ ಮನೆಯ ಕಥೆ ಅಂತಾರಲ್ಲ ಅಂತ ಅಪೂರ್ವವಾದ ಕೃತಿ ಅದು. ಅಷ್ಟು ಮಾತು ಕೊಟ್ಟು ಶೈಲರಾಜ ಹೊರಟನಂತೆ. ಆ ಕಡೆಗೆ ನಿಶ್ಚಿಂತೆಯಿಂದ ಪಾಂಡವರಿದ್ದಾರೆ. ದುರ್ಯೋಧನ ಅಂತೂ ವ್ಯವಸ್ಥೆ ಆಯಿತು ಅಂತ 1100 ಸೈನ್ಯ ಕಲೆಕ್ಟ್ ಆಯಿತು. 7 ಪಾಂಡವರದು, 1100 ಇದು. ನಮಗೊಂದು ವಿಷಯ ಗೊತ್ತಾಗುತ್ತೆ, ದುರ್ಯೋಧನ ಅಷ್ಟು ಮಹಾದುಷ್ಟ ಅಂತ ಅಷ್ಟು ಜಗತ್ತಿಗೆ ಗೊತ್ತಿದೆ. ಇಷ್ಟಾದರೂ ಮೆಜಾರಿಟಿ ಬಂದಿದ್ದ ಅವನಿಗೆ, ಇದು ಆಶ್ಚರ್ಯ. ದುರ್ಯೋಧನೆ 1100 ಸೈನ್ಯ ಬಂತು, ಇವರಿಗೆ ಬಂದಿದ್ದು ಬರೀ 7 ಅಂತ ಅರ್ಥ ಮಾಡಿಕೊಂಡ್ರೆ ನಮಗೀಗ ಅರ್ಥ ಆಗುತ್ತೆ. ನ್ಯಾಯದ ಕಡೆಗೆ ಜನಸಂಖ್ಯೆ ಯಾವಾಗಲೂ ಕಡಿಮೆ ಅಂತ ಅರ್ಥ ಆಯ್ತಾ. ನ್ಯಾಯದ ಕಡೆಗೆ ಜನಸಂಖ್ಯೆ ಯಾವಾಗಲೂ ಕಡಿಮೆ ಇರುತ್ತೆ ಇನ್ನು ಅರ್ಥ ಮಾಡಿಕೊಂಡ್ರೆ, ಜನಗಳ ಸಂಖ್ಯೆ ನೋಡಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ತೀರ್ಮಾನ ಮಾಡಕ್ಕೆ ಹೋಗಬಾರದು. ಆ ಸತ್ವ ಇದು. ಪಾಂಡವರು 5 ಜನ, ಅದು ಬೇರೆ, ಜೊತೆಗೆ ಅವರ ಅಕ್ಷೋಹಿಣಿ 7, ಅವರು 5, ಇವರು 100, 11 ಅಕ್ಷೋಹಿಣಿ, ಎರಡೂ ಜಾಸ್ತಿ ಇವರಿಗೆ. ಇವರು ಪರ್ಸನಲ್ ನಂಬರು ಜಾಸ್ತಿ, ಸೈನ್ಯ ನಂಬರು ಜಾಸ್ತಿ, ಅವ್ರಿಗೆ ಎರಡೂ ಕಡಿಮೆನೆ. ಆದ್ರೆ ಕೃಷ್ಣ ಇದ್ದಾನೆ, ಇದನ್ನು ಮರಿಬಾರದು ನಾವು. ಕೃಷ್ಣ ಒಂದು ಇದ್ದ ಮೇಲೆ ಎಷ್ಟು ಜನ ಇದ್ರೆ ಹೋದ್ರೇನಂತೆ. ಆ ಯೋಚನೆ ನಮ್ಮ ತಲೆಯಲ್ಲಿ ಬಂತು ಅಂದ್ರೆ ನಾವು ಜನರನ್ನು ನೋಡಿ ಬದುಕಲಕ್ಕೆ ಹೋಗಬಾರದು, ದೇವರ ಒಂದು ವಿಶೇಷವಾದಂತಹ ಸರ್ವೋತ್ತಮತ್ವವನ್ನು ನಂಬಿ ಬದುಕಬೇಕು. ಪಾಂಡವರು ಹಾಗೆ ಮಾಡಿದ್ದೇ ಯಶಸ್ಸು. ಹೀಗೆ 11-7 ಆಗ್ತಿರ್ಲಿಕ್ಕೇನೆ ಇನ್ನು ಯೋಚನೆ ಮಾಡ್ತಾ ಇದ್ದಾನೆ. ದೃಪದರಾಜರು ಆ ಕಡೆ ಪುರೋಹಿತನ ಕಳಿಸಿ ಆಗಿತ್ತಲ್ಲ, ಇವರೊಂದು ರೆಸ್ಪಾನ್ಸ್ ಏನು ರೈಟಿಂಗ್, ಕೃಷ್ಣ ಕಳಿಸಿದ ಮೇಲೆ ಉತ್ತರ ಕೊಡಬೇಕಲ್ಲ ಏನಾರು ಅಂತ. ಅದಕ್ಕೆ ಧೃತರಾಷ್ಟ್ರ ಸಂಜಯನನ್ನು ಕರೀತಾನೆ. ಸಂಜಯ, ನೀನು ಹೋಗಿ ಪಾಂಡವರಿಗೆ ನಾನು ಹೇಳೋ ಕೆಲವು ಮಾತುಗಳನ್ನು ಹೇಳಿ ಬಾ ಅಂತ ಹೇಳುತ್ತಾನೆ. ಸಂಜಯ ಆಗಲಿ ಅಂತ ಹೊರಡ್ತಾನೆ. ಸಂಜಯ್ ಎಲ್ಲ ಹೇಳ್ಕೊಳ್ತಾನೆ ಧೃತರಾಷ್ಟ್ರರಾಜ. ಸಂಜಯ ಹೋಗ್ತಾನೆ, ತುಂಬಿದ ಪಾಂಡವರ ಸಭೆ. ಅಲ್ಲಿ ಒಳ್ಳೆ ಸ್ವಾಗತ ಮಾಡ್ತಾರೆ ಸಂಜಯನಿಗೆ. ನೋಡಿ, ಅದು ಆಕ್ಚುಲಿ ಸೂತಪುತ್ರ, ಅವನೊಬ್ಬ ಸೂತಪುತ್ರನೇ. ಗವಲ್ಗಣ ಅಂತ ಒಬ್ಬ ಸೂತ ಇರ್ತಾನೆ ವಿಚಿತ್ರ ವೀರ ರಾಜನಿಗೆ. ವಿಚಿತ್ರ ವೀರನ ಮಗ ಧೃತರಾಷ್ಟ್ರ, ಆ ಗವಲ್ಗಣನ ಮಗ ಸಂಜಯ. ಆದರೆ ಆ ಪ್ರತಿನಿಧಿ ಹೇಗೆ ನೋಡಬೇಕು ತೋರಿಸ್ತಾರೆ ಪಾಂಡವರು. ಸ್ವಲ್ಪ ಅವಮಾನ ಏನೂ ಮಾಡೋದಿಲ್ಲ, ಪಾಪ ಅವರು ಗೌರವದಿಂದ ಕಾಣುತ್ತಾರೆ. ಬಾ, ಏನು ವಿಷಯ ಅಂತ ಕೇಳ್ತಾರೆ. ತುಂಬಿದ ಸಭೆಯಲ್ಲಿ ಹೇಳು ಅಂತ ಹೇಳ್ತಾರೆ. ಎಲ್ಲ ಸಭೆಯಲ್ಲಿ ಹೇಳ್ತಾನೆ. ಅವನ ಮಾತು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ನಿಮ್ಮ ದೊಡ್ಡಪ್ಪ ಹೇಳಿದ್ದಾನೆ, ಪಾಂಡವರೇ ನಿಮಗೆ ಬಹಳ ಮುಖ್ಯವಾದ ಹಿತೋಕ್ತಿ ಹೇಳ್ತಾ ಇದ್ದೇನೆ, ನೀವೆಲ್ಲ ಕೇಳಬೇಕು. ಏನು ಹಿತೋಕ್ತಿ ಅಂದರೆ, ಗಂಭೀರವಾದ ಪರಿಸ್ಥಿತಿ ಬಂದಿದೆ, ಸೃಷ್ಟಿ ಮಾಡಿದವರು ತಾವೇ, ಗಂಭೀರವಾದ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಯುದ್ಧದಂಥ ಭಯಾನಕವಾದಂಥ ಆಪತ್ತು ನಮಗೆಲ್ಲ ಕಾದಿದೆ. ಯುದ್ಧ ಮಾಡೋದು ಏನೂ ಸರಿಯಲ್ಲ, ವಿನಾಕಾರಣ ಕೋಟ್ಯಂತರ ಜನ ಸಾಯ್ತಾರೆ. ಆದ್ದರಿಂದ ನಾನೊಂದು ಮಾತು ಹೇಳುತ್ತೇನೆ ಕೇಳು. ಏನು ಅಂದರೆ, ನಿನಗೆ ಯಾತಕ್ಕೆ ಹೇಳ್ತೇನೆ ಅಂದರೆ, ನನ್ನ ಮಕ್ಕಳು ಮಾತು ಕೇಳೋದಿಲ್ಲ. ಆದ್ದರಿಂದ ಎಷ್ಟು ಜನ ಇರಬೇಕು ಲೆಕ್ಕ ಹಾಕಿ, ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ನೀವು ಹೇಳಿದ್ದಕ್ಕೆಲ್ಲ ತಲೆ ಹಾಕ್ತೀರಿ, ಅದಕ್ಕೆ ನಿಮಗೆ ಹೇಳುತ್ತೇವೆ. ಅದು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಪಾಂಡವರು? ಯಾತಕ್ಕೆ ಗೊತ್ತಾ, ವಾರಣಾವತಕ್ಕೆ ಹೋಗಿ ವಾರಣಾವತಕ್ಕೆ ಹೋದರು, ಯಾರಿಗೆ ಮನೆಗೆ ಹೋಗಿ ಯಾರಿಗೆ ಮನೆಗೆ ಹೋದರು, ವನಕ್ಕೆ ಹೋಗಿ ವನಕ್ಕೆ ಹೋದರು, ಜೂಜಿಗೆ ಬಾ ಜೂಜಿಗೆ ಬಂದರು. ಈ ರೀತಿ ದುರ್ಯೋಧನ ಒಂದು ಮಾತು ಕೇಳಿದ್ದಿಲ್ಲ ಅವನ ಮಾತನ್ನ. ಆದರೆ ಎಲ್ಲ ಮಾತು ಕೇಳೋರು ನೀವು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ, ಯುದ್ಧ ಭಾರಿ ಕೆಟ್ಟದ್ದು, ಬಿಟ್ಟು ಬಿಡಿ, ಯುದ್ಧ ಮಾಡಲಿಕ್ಕೆ ಹೋಗಬೇಡಿ. ಮೊದಲನೇ ಸಂದೇಶ ಇದು. ಸರಿ, ಹಾಗಿದ್ರೆ ರಾಜ್ಯಕ್ಕೆ ಏನ್ ಮಾಡೋಣ, ಬದುಕಲ್ಲ ಅಂತ ಕೇಳಿದ್ರೆ, ಬದುಕೋದು ಹೇಗೆ ಅವರ ಕ್ಷತ್ರಿಯರು ಅಂತ ಕೇಳಿದ್ರೆ, ಬದುಕಲಿಕ್ಕೆ ರಾಜ್ಯನೇ ಬೇಕಾ? ಉಪದೇಶ ಮಾಡ್ತಾರೆ. ಬದುಕಲಿಕ್ಕೆ ರಾಜ್ಯನೇ ಬೇಕಾ? ಏನು ರಾಜ್ಯ ಗಿಜ್ಜೆ ಬೇಕಾಗಿಲ್ಲ, ಭಿಕ್ಷೆ ಬೇಡ್ಕೊಂಡು ಬದುಕಬಹುದಲ್ಲ ಅಂತ ಹೇಳಿದನಂತೆ. ಅಂತ ಕೆಟ್ಟ ಸಂದೇಶ. ಭಿಕ್ಷಾಂ ಜರಥ ಅಂತ ಹೇಳಿದ್ರೆ, ಭಿಕ್ಷೆ ಬೇಡ್ಕೊಂಡು ವಾಸ ಮಾಡಿಬಿಡಿ. ಮತ್ತೊಂದು ಸಂದೇಶ ಕೊಡ್ತಾನೆ, ಭಿಕ್ಷೆ ಕೂಡ ನಮ್ಮಲ್ಲಿ